ஹரிஹி ஓம் ஸ்ரீ குருப்பியோ நமஹ. அப்ரமம் மங்கரைத்தம் அஜடம் நிம்னம் சதா ஆனந்ததீர்த்தமத்லம் பஜேதாபத்ரயாபகம் வித்யா சித்தாந்த சித்தாந்த வித்வம்சன சிக்ஷணா ஜெய்தீர்த்தாகதன் பாசதாம் நோஹிருதம்பரே அத்திகல்பித கல்போயம் பிரத்யத்தேத கேசரி வியாசதீர்த்த பூயாத் அஸ்பிஷ்டாத சித்தியே தபோ வித்யா விரக்தியாதி சுக்னோகாகரானம் வாஜிராஜகுரு நுந்தே ஐக்கிருபதாஷ்யாம் உஜய ராகவேந்திராய சித்த சம்ரதாய ச பரதாம் கற்பருக்ஷாய நவதாம் காமதேனவே துர்வாதித்வாந்திரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நமத்தி ஆளுவே ஆபாதமொழி பரியந்தம் குருநாமாக்கம் ஸ்மரே தின விக்னா பிரஷ்யந்தி சித்தியந்த மனோரதா. ஹரி ஓம் ஸ்ரீ குருப்பியோ நம. ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 13-14 ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ಮಹಾತ್ಮನ ಮಾಂ ಪಾರ್ಥ ದೈವೀ ಪಕ್ಷಿಮಾಶಿತ ಅನ್ನೋದು ಸತತಂ ಕಿತ್ತಯಂತೋ ಮಾಂ ಯತಸಂಸ ದೃಢವ್ರತ ಅಂತೇಳಿ ಭಗವಂತನ ಅಂದರೆ ಭಕ್ತಿ ಇರುವಂತಹ ಜನರು ಅಂದರೆ ನ ಇತರೇ ದ್ವಿಷಂತಿ ಇತಿ ದರ್ಶಯಿತುಂ ದೇವಾನಾಹ ಮಹಾತ್ಮನಃ ಇತಿ ಅಂತ ಹೇಳಿ ಇಲ್ಲಿ ಮಹಾತ್ಮರು ಹೇಗಿದ್ದಾರೆ, ಮುಂಚೆ ದ್ವೇಷ ಮಾಡುವವರು ಆಗಿದ್ದಾರೆ, ದ್ವೇಷ ಮಾಡಿದರೂ ಕೂಡ ದ್ವೇಷ ಮಾಡುವವರಲ್ಲಿ ಸ್ವತಃ ಸ್ವಭಾವದಲ್ಲಿ ಸಜ್ಜನರಾದವರು ಮಹಾತ್ಮರಾದವರು ಯಾವುದನ್ನು ಜನ್ಮದಲ್ಲಿ ಶಾಪವಶಗಳಿಂದ ದ್ವೇಷ ಮಾಡುವುದನ್ನೆಲ್ಲ ನೋಡಿಬಿಟ್ಟು ನಿಜವಾಗಿ ಸ್ವಾಭಾವಿಕವಾಗಿ ಇತರರಾದ ನ ಇತರೆ ಅಂದ್ರೆ ಇತರರಾದ ಅಂದ್ರೆ ರಾಕ್ಷಸಾದಿ ಸ್ವಭಾವ ಇಲ್ಲದವರು ಯಾರಿದ್ದಾರೋ ಅವರು ನ ದ್ವಿಷಂತಿ, ಇತರೇ ನ ದ್ವಿಷಂತಿ ಅಂದರೆ ರಾಕ್ಷಸ ಸ್ವಭಾವ ಇಲ್ಲದೆ ಇರೋರು ಅವರು ದ್ವೇಷವನ್ನು ಮಾಡೋದಿಲ್ಲ ಅಂತ ಅಲ್ಲಿ ತೋರಿಸಿದ್ದಾರೆ. ಅದು ನೋಡಿದ್ದೀವಿ ಒಂದು ಹೇಗೆ ಭಗವಂತನನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅವರು ಸೇವೆ ಮಾಡುವ ರೀತಿ ಹೇಗೆ ಮಾಡ್ತಾರೆ, ಅವರ ಚಿಂತನೆ ಹೇಗಿರುತ್ತೆ ಭಗವಂತನನ್ನು ಸತತಂ ಕಿತ್ತೆಯಂತಹ ಯಾವಾಗಲೂ ಕಿತ್ತನೆ ಮಾಡ್ತಾರೆ ಭಕ್ತಿಯ ನಮಸ್ತೆ ಅಂತ ಅವೆಲ್ಲ ಹೇಳಿದ್ದಾರೆ. ಹಾಗೆ ಅವರು ಭಗವಂತನ ಬಗ್ಗೆ ಎಂತಹ ಚಿಂತನೆಗಳನ್ನು ಇಟ್ಕೊಳ್ತಾರೆ, ಭಗವಂತನ ಧ್ಯಾನಾದಿಗಳನ್ನು ಹೇಗೆ ಮಾಡ್ತಾರೆ, ಭಗವಂತನ ಮಹಿಮೆಯನ್ನು ಹೇಗೆ ತಿಳ್ಕೊಳ್ತಾರೆ ಅನ್ನುವುದನ್ನು ಈ 15ನೇ ಶ್ಲೋಕದಿಂದ ಹೇಳ್ತಾರೆ. ಇಲ್ಲಿ ಜ್ಞಾನ ಯಜ್ಞೇನ ಗಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥತ್ವೇನ ಬಹುಧಾ ವಿಶ್ವತೋ ಮುಖಂ ಅಂತೇಳಿ ಭಗವಂತ ವಿಶ್ವತೋ ಮುಖ ಅಂತ ಭಗವಂತನಿಗೆ ಹೆಸರು. ವಿಶ್ವ ಅಂದ್ರೆ ಸರ್ವ ಅನೇಕ ಇನ್ಫೈನೈಟ್ ಮುಖಗಳು ಅಂದ್ರೆ ರೀತಿಗಳು. ಭಗವಂತ ಈ ಜಗತ್ತಿನಲ್ಲಿ ಇರೋದು ಒಂದೊಂದು ಅವನ ಮುಖವಾಗಿದೆ. ಲಕ್ಷ್ಮಿಯವನ ಮುಖ ಎಲ್ಲವೂ ಅವನ ಮುಖ, ಅವನು ಎಲ್ಲರ ಮುಖವೂ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಎಲ್ಲರ ಒಳಗೆ ನಿಂತಿದ್ದಾನೆ, ಆದ್ದರಿಂದ ಎಲ್ಲರ ಒಳಗೆ ಒಬ್ಬರ ಒಳಗೆ ಒಂದೊಂದು ರೂಪವನ್ನು ತಾಳಿಸುತ್ತಾನೆ. ಆದ್ದರಿಂದ ಅವನು ವಿಶ್ವತೋ ಮುಖ, ಅನಂತ ರೂಪಗಳಲ್ಲವನು. ನಾನಾ ರೀತಿಯಿಂದ ಅವನನ್ನು ಉಪಾಸನೆ ಮಾಡ್ತಾರೆ ಜ್ಞಾನಿಗಳು. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ, ಜ್ಞಾನ ಯಜ್ಞೇನ ಚ ಅತಿ ಅನ್ಯೇ ಯಜಂತಹ ಮಾಂ ಉಪಾಸತೆ. ಜ್ಞಾನ ಯಜ್ಞದಿಂದ ಏನು ಜ್ಞಾನ ಯಜ್ಞ ಅಂದ್ರೆ ಏನು, ನಾವು ಎಲ್ಲ ಕಡೆ ಕೇಳಿದಾಗ ಜ್ಞಾನ ಯಜ್ಞ ಅನ್ನೋ ರೀತಿಯಲ್ಲಿ ಜ್ಞಾನ ಯಜ್ಞ ಮಾಡ್ತಾರೆ. ಜ್ಞಾನ ಯಜ್ಞ ಅನ್ನೋದು ಈ ಶ್ರವಣ ಮನನಾದಿ ರೂಪವಾದ ಜ್ಞಾನ ಯಜ್ಞ. ಜ್ಞಾನ ಅನ್ನೋದು ವೃದ್ಧಿ ಮಾಡ್ಕೋಬೇಕಂದ್ರೆ ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಬೇಕಂದ್ರೆ ಇನ್ನೊಬ್ಬರು ಹೇಳಬೇಕು, ಹೇಳುವವರು ಆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಚಿಂತನೆ ಮಾಡಿ ಅವರು ಕಿತ್ತನೆ ಮಾಡ್ತಾರೆ, ಕಿತ್ತೆಯಂತಹ ಅವರು ಭಗವಂತನನ್ನು ಕಿತ್ತಿ ಮಾಡ್ತಾರೆ. ಮಾಡಿದಾಗ ಆ ಚಿಂತನೆ ತಿಳ್ಕೋಬೇಕಂತ ಹೇಳಿ ಕೆಲವರು ಕೇಳ್ತಾರೆ. ಸೊ ಕೇಳಿದ ಮೇಲೆ ಈ ವಿಧವಾಗಿ ಕೀರ್ತನೆ ಮಾಡುವುದು ಕೇಳುವುದು, ಒಬ್ಬರು ಕಿತ್ತನೆ ಮಾಡಿದ್ರೆ ಒಬ್ಬರು ಕೇಳ್ತಾರೆ, ಇಲ್ಲ ನಾವೇ ಪಠನೆಯನ್ನು ಮಾಡ್ತಾ ನಾವೇ ಕೇಳಬಹುದು. ಸೊ ಹೀಗೆ ಇಲ್ಲ ಯಾರು ಇಲ್ಲದೆ ಇದ್ರು ನಮ್ಮ ಪಾಡಿಗೆ ನಾವು ಕಿತ್ತನೆ ಮಾಡಬಹುದು. ಇದೆಲ್ಲ ಆದ ಮೇಲೆ ಮನ ಆ ಜ್ಞಾನ ಇನ್ನೂ ವೃದ್ಧಿ ಆಗಬೇಕಂದ್ರೆ ಶ್ರವಣ ಮಾಡಿದ್ದನ್ನು ಪ್ರಾಸೆಸ್ ಮಾಡುವುದಕ್ಕಾಗಿ ಮನನ ಮಾಡ್ತಾರೆ. ಸೊ ಈ ವಿಧವಾಗಿ ಶ್ರವಣ ಮನನ ಮುಂತಾದಿ ಧ್ಯಾನವನ್ನು ಮಾಡುವುದು ಕೂಡ ಧ್ಯಾನ ಮಾಡಿ ಜ್ಞಾನವನ್ನು ಬೆಳೆಸ್ಕೋಬಹುದು. ಹೀಗೆ ಇವೆಲ್ಲದರ ಮೂಲಕವಾಗಿ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದು. ಸೊ ಶ್ರವಣ ಮನನ ಆದಿ ರೂಪ ಜ್ಞಾನ ಯಜ್ಞ. ಅದರಿಂದ ಜ್ಞಾನ ಯಜ್ಞೇನ ಚ ಅಪಿ ಅನ್ಯೇ ಅನ್ಯೇ ಬೇರೆ ಅಂದ್ರೆ ಬೇರೆ 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 ಜನಗಳು ಬೇರೆ 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 ರೀತಿಯಲ್ಲಿ ಮಾಡ್ತಾರೆ. ಅನ್ಯೇ ಯಜಂತಹ ಯಜಂತಹ ಯಜ್ಞ ಮಾಡು ಅಂದ್ರೆ ಭಗವಂತನನ್ನು ಪೂಜೆ ಮಾಡುವುದು, ಭಗವಂತನ ಸೇವೆ ಮಾಡ್ತಾರೆ. ಯಜಂತಹ ಯಜ್ಞ ಮಾಡುವವರಾಗಿ ಮಾಂ ಉಪಾಸತೆ ಅಂದರೆ ಏನು ಯಜ್ಞ, ಜ್ಞಾನ ಯಜ್ಞವನ್ನು ಮಾಡುವರಾಗಿ ಮಾಂ ನನ್ನನ್ನು ಉಪಾಸತೆ ಉಪಾಸನೆ ಮಾಡ್ತಾರೆ. ಹೇಗೆ ಉಪಾಸನೆ ಮಾಡ್ತಾರೆ, ಏಕತ್ವೇನ ಪೃಥಕ್ತ್ವೇನ ಬಹುಧ ವಿಶ್ವತೋಮುಖಂ. ವಿಶ್ವತೋಮುಖನಾದಂತಹ ಅಂದ್ರೆ ಅನೇಕ ರೂಪಗಳನ್ನು ತಾಳುವವನು, ಅನೇಕ ರೀತಿಗಳಲ್ಲಿ ಇರುವವನು, ಅನೇಕ ವಿಧವಾಗಿ ಉಪಾಸಿಸಲ್ಪಡುವವನು, ಅನೇಕ ವಿಧ ಜೀವರಾಶಿಗಳಿಂದ ಉಪಾಸಿಸಲ್ಪಡುವನು, ಅನೇಕ ರೀತಿಗಳಲ್ಲಿ, ಅನೇಕ ಮಾರ್ಗಗಳಲ್ಲಿ, ಅನೇಕ ವಸ್ತುಗಳಲ್ಲಿ, ಅನೇಕ ಕ್ರಿಯೆಗಳಲ್ಲಿ, ಅನಂತಾನಂತ ರೂಪಗಳಿಂದ ಅನಂತಾನಂತ ರೀತಿಗಳಲ್ಲಿ ಇರುವವನು ಅವನನ್ನು ವಿಶ್ವತೋಮುಖನಂತ ತಿಳಿದವರಾಗಿ ಅದನ್ನು ಏಕತ್ವೇನ ಪೃಥಕ್ತ್ವೇನ ಬಹುಧಾ ಉಪಾಸನೆ ಮಾಡ್ತಾರೆ. ಏನು ಏಕತ್ವ, ಏನು ಪೃಥಕ್ತ್ವ, ಏನು ಬಹುಧಾ ಅಂದ್ರೆ, ಏಕತ್ವ ಏಕ ಅನ್ನುವ ಶಬ್ದಕ್ಕೆ ಪ್ರಧಾನ ಅಂತ ಒಂದು ಅರ್ಥ ಇದೆ. ಏಕ ಅಂದ್ರೆ ಒಂದೇ, ಭೇದ ಇಲ್ಲದೆ ನೋಡುವುದು, ಏಕತ್ವೇನ ನೋಡುವುದು. ಏನು ಭೇದ ಇಲ್ಲದೆ ನೋಡುವುದು? ಭಗವಂತ ಅನಂತಾನಂತ ವಸ್ತುಗಳಲ್ಲಿ ಅನಂತಾನಂತ ರೂಪಗಳು ತಾಳಿದರೂ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ, ಭಗವಂತನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದವಿಲ್ಲ, ಅದು ಏಕತ್ವ. ಏಕತ್ವ ಅಂದ್ರೆ ಎಲ್ಲ ಭಗವದ್ ರೂಪಗಳು ಒಂದೇ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳುವುದು. ಭಗವಂತನಿಗೆ, ಭಗವಂತನ ಗುಣಗಳಿಗೆ ಆ ಭೇದವನ್ನು, ಸ್ವಗತ ಭೇದ ವಿವರ್ಜಿತತ್ವ ಅಂತ ಯಾವ್ದು ಹೇಳಿದವು, ಅವನು ಧರ್ಮಿ ಧರ್ಮ, ಅವನ ಧರ್ಮಗಳಿಗೆ ಧರ್ಮಿಗೆ ಭೇದ ಇಲ್ಲ, ಅದನ್ನು ಅವನಿಗೆ ಅವನ ಗುಣಗಳಿಗೆ ಭೇದ ಇಲ್ಲ, ಅವನಿಗೆ ಅವನ ಕ್ರಿಯೆಗಳಿಗೆ ಭೇದ ಇಲ್ಲ, ಅವನ ಮೂಲ ರೂಪಕ್ಕೆ ಅವತಾರಗಳಿಗೂ ಭೇದವಿಲ್ಲ. ಈಗ ಈ ರೀತಿಯಾಗಿ ಏಕತ್ವ ಉಪಾಸನ, ಅವನು ಎಲ್ಲ ರೂಪಗಳು ಒಂದೇ ರೀತಿಯಾಗಿದೆ, ಅದೆಲ್ಲವೂ ಸರ್ವೋತ್ತಮ. ಏಕ ಅಂದ್ರೆ ಪ್ರಧಾನ, ಏಕ ಅಂದ್ರೆ ಸರ್ವೋತ್ತಮ, ಅವನು ಸರ್ವೋತ್ತಮನಾಗಿದ್ದಾನೆ, ಅವನೇ ಪ್ರಧಾನನಾಗಿದ್ದಾನೆ, ಮುಖ್ಯ ಅತಿ ಮುಖ್ಯನಾಗಿದ್ದಾನೆ. ಹೀಗೆ ಸರ್ವೋತ್ತಮನಾದ ಭಗವಂತನ ಸರ್ವೋತ್ತಮತ್ವದಿಂದ ಅವನ ಉಪಾಸನೆ ಮಾಡುವುದು. ಪೃಥಕ್ವೇನ, ಪೃಥಕ್ ಅಂದ್ರೆ ಬೇರೆ, ಬೇರೆಯಾಗಿದ್ದಾನೆ. ಬೇರೆಯಾಗಿರುವುದಂದ್ರೆ ಏನು? ಪ್ರತಿಯೊಂದು ವಸ್ತುವಿನ ಒಳಗೆ ಅವನಿದ್ದರೂ ಅವನೇ ಆ ವಸ್ತು ಆಗಲಿಲ್ಲ, ಆ ವಸ್ತು ಹಾಗೆ ಇದೆ, ಅವನು ಇರ್ತಾನೆ. ಅವನು ಆ ವಸ್ತುವಿಗೆ ಅಸ್ತಿತ್ವವನ್ನು ಕೊಡ್ತಾನೆ, ಅವನು ಆ ವಸ್ತುವಿಗಿಂತ ಭಿನ್ನನಾಗಿದ್ದಾನೆ, ಅದರಿಂದ ಪೃಥಕ್ತ್ವ, ಬೇರೆಯಾಗಿರುವುದು. ಅವನು ಎಲ್ಲ ವಸ್ತುಗಳಲ್ಲಿಯೂ ಅವನಿದ್ದರೂ ಅವನು ಆ ಎಲ್ಲ ವಸ್ತುಗಳಿಂದಲೂ ಭಿನ್ನನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದು ಪೃಥಕ್ತ್ವ. ಪೃಥಕ್ ಬೇರೆ, ಬೇರೆಯಾಗಿರುವುದು ಅಂದರೆ ಪ್ರತಿಯೊಂದು ವಸ್ತುವಿನಿಂದನೂ ಅವನು ಭಿನ್ನನಾಗಿದ್ದಾನೆ. ಸರ್ವ ವಿಲಕ್ಷಣ, ಈ ಸೋ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಸರ್ವ ವಿಲಕ್ಷಣತ್ವ ಅಂದರೆ ಎಲ್ಲ ವಿಧವಾದ ವಸ್ತುಗಳಿಗಿಂತ ವಿಲಕ್ಷಣ ಅಂದ್ರೆ ಏನು? ಅವುಗಳಿಗೆ ಭಗವಂತನ ಲಕ್ಷಣಗಳು ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ. ಅವನು ಸ್ವತಂತ್ರ, ಅವನು ಸರ್ವಗುಣ ಸಂಪೂರ್ಣ, ಅವು ಯಾವ ವಸ್ತುವಿಗೂ ಇಲ್ಲ, ಯಾವ ವ್ಯಕ್ತಿಗೂ ಇಲ್ಲ ಅದು. ಆದ್ದರಿಂದ ಅವನು ಸರ್ವ ವಿಲಕ್ಷಣ. ಬ್ರಹ್ಮ ರುದ್ರಾದಿ ದೇವತೆಗಳ ಒಳಗೂ ಅವನ ರೂಪ ಇದ್ದರೂ ಆ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಸಹಿತ ಸರ್ವೋತ್ತಮತ್ವ ಅನ್ನುವ ಲಕ್ಷಣವಿಲ್ಲ. ಆದ್ದರಿಂದ ಅವನು ಸರ್ವ ವಿಲಕ್ಷಣ ಅಂದ್ರೆ ಎಲ್ಲರಿಗಿಂತಲೂ ಬೇರೆಯಾಗಿದ್ದಾನೆ. ಸರ್ವ ವಿಲಕ್ಷಣತ್ವ ಅದನ್ನು ತಿಳಿಸಿಕೊಡುವಂತಹದ್ದು ಅದು ಪೃಥಕ್ತ್ವ. ಇನ್ನೊಂದು ಏನಂದ್ರೆ ಬಹುಧಾ, ಬಹುಧಾ ಅಂದ್ರೆ ಅನೇಕ ರೀತಿಗಳಲ್ಲಿ ಅಂತ ಹೇಳಿ. ಸೊ ಅದಕ್ಕೆ ಭಾಷೆಯಲ್ಲಿ ಆಚಾರ್ಯರಿಗೆ ಹೇಳ್ತಾ ಇದ್ದಾರೆ, ಸರ್ವತ್ರ ಏಕಏವ ನಾರಾಯಣ ಸ್ಥಿತಃ ಇದು ಏಕತ್ವೇನ. ಆ ನಾರಾಯಣನೇ ಈ ಸರ್ವತ್ರ ಎಲ್ಲ ಜಾಗದಲ್ಲಿ ಎಲ್ಲ ವಸ್ತುಗಳಲ್ಲಿಯೂ ಮುಖ್ಯನಾಗಿ ಏಕರೀತಿಯಲ್ಲಿ ಏಕತ್ವೇನ ಇದ್ದಾನೆ. ಪೃಥಕ್ತ್ವೇನ ಸರ್ವತೋ ವೈಲಕ್ಷಣ್ಯೇನ, ಎಲ್ಲದಕ್ಕಿಂತಲೂ ಬೇರೆಯಾಗಿದ್ದು ವಿಲಕ್ಷಣನಾಗಿದ್ದಾನೆ ಅನ್ನುವುದು ಪೃಥಕ್ತ್ವವನ್ನು ತಿಳಿಸಿಕೊಡುತ್ತೆ. ಬಹುಧಾ ಹಿ ಸತ್ಯ ರೂಪಂ ಆಭಾತಿ, ಅವನು ಅನೇಕ ಮತ್ತೆ ಒಬ್ಬನೇ ಆಗಿದ್ದಾನೆ, ಒಂದೇ ಪರಮಾತ್ಮ ಎಲ್ಲದರೊಳಗಿದ್ದರೆ ಒಂದೊಂದಕ್ಕೆ ಒಂದೊಂದು ರೂಪ ಭಗವಂತನನ್ನು ಹೇಳ್ತಾರೆ. ಅವನು ಶುಕ್ಲವರ್ಣ ಶುಕ್ಲಮಿವ ಲೋಹಿತಮಿವ ಅಥೋ ನೀಲಂ ಅಥೋ ಅರ್ಜುನಂ ಇತಿ ಸನಸ್ಸು ಜಾತಿ ಅಂತ ಹೇಳಿ ಸನಸ್ಸು ಜಾತಿಯ ಗ್ರಂಥದಲ್ಲಿ ಹೇಳಿದಂತೆ ಅವನು ಬೇರೆ ಬೇರೆ ಬಣ್ಣಗಳಲ್ಲಿರ್ತಾನೆ. ಏನು? ಬಿಳಿ ಬಣ್ಣ ಶುಕ್ಲ, ಇಲ್ಲ ಲೋಹಿತ ಕೆಂಪಾಗಿರುವುದು, ಇಲ್ಲ ಅಥ ನೀಲ ನೀಲ ಬಣ್ಣ ಕಪ್ಪಾಗಿರುವುದು, ಇಲ್ಲ ನೀಲ ಬ್ಲೂ ಆಗಿರುವುದು, ಅಥ ಅರ್ಜುನ ಶುಭ್ರವಾಗಿರುವುದು. ಈ ವಿಧವಾಗಿ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ರೀತಿಗಳಲ್ಲಿದ್ದಾನೆ ಅಂತ ಉಪಾಸನೆ ಮಾಡುವುದು ಅದು ತಿಳಿಸಿಕೊಡುತ್ತೆ ನಮಗೆ ಸ್ಕ್ರಿಪ್ಚರ್ಸ್, ಎಲ್ಲ ಶಾಸ್ತ್ರಗಳಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ದೈವಮೇವಾಪರೆ ಇಚ್ಚಿತ್ತ ಪ್ರಕಾರೇಣ ಬಹೋ ವಾ ಬಹುಧಾ ಅಂತೇಳಿ. ದೈವಮೇವಾಪರೆ ಅಂತ ಹೇಳಿದ್ರೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಬ್ರಹ್ಮಾರ್ಪಣಂ ಬ್ರಹ್ಮ ಬ್ರಹ್ಮಜ್ಞೋ ಬ್ರಹ್ಮಣ ಆಹುತಃ ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ ಹೇಳಿದ ಮೇಲೆ ದೈವಮೇವಾಪರೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಸೊ ಆದ್ದರಿಂದ ದೈವಮೇವಾಪರೆ ಅಂತ ಅಲ್ಲಿ ಬಂದ ರೀತಿಯಲ್ಲಿ ಭಗವಂತ ಅವನೇ ದೈವವೇ, ಎಲ್ಲ ರೀತಿಗಳೆಲ್ಲಗಡೆಯೇ ಇದ್ದಾನೆ ಅಂತ ನಾವು ಉಪಾಸನೆ ಮಾಡುವುದು. ಸೊ ಆದ್ದರಿಂದ ಆ ರೀತಿಯಲ್ಲಿ ಭಗವಂತನನ್ನು ಎಲ್ಲ ಕಡೆ ತಿಳಿದವರಾಗಿ, ಬಹುಧಾ ಅಂದರೆ ಬಹು ಎಲ್ ಅನೇಕ ಎಲ್ಲ ವಿಧವಾದಂತಹದ್ದು, ಬಹುವಿಧಾ ಯಜ್ಞಂ ಅಂತೇಳಿ. ಸೊ ಭಗವಂತನನ್ನು ಅನೇಕ ರೂಪಗಳಲ್ಲಿ ತಿಳಿಯುವುದು ಅದು ಬಹುವಿಧ. ಸೊ ಆದ್ದರಿಂದ ಆ ಬಹುಧಾ ಅನ್ನುವುದು ಒಂದನ್ನೇ ಹೇಳಿ ಬಹವಹಾವ ಬಹುಧಾವ ಅಂದರೆ ಅನೇಕ ಮಂದಿ ಉಪಾಸನೆ ಮಾಡಬಹುದು. ಅಷ್ಟೇ ಅಲ್ಲದೆ ಅನೇಕ ಮಂದಿ ಉಪಾಸನೆ ಮಾಡುವುದು ಪ್ಲಸ್ ಅನೇಕ ಮಂದಿ ಅನೇಕ ರೀತಿಗಳಲ್ಲಿ ಉಪಾಸನೆ ಮಾಡು. ಸೊ ಡಿಫರೆಂಟ್ ಮೆಥಡ್ಸ್. ಸೊ ಅಲ್ಲಿ ಬ್ರಹ್ಮಾರ್ಪಣಂ ಅನ್ನುವ ಶ್ಲೋಕ ಆದ ಮೇಲೆ ದೈವಮೇವಾಪರೇ ಯಜ್ಞಂ
ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪದುಹ್ವತಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವು ಯೋಗಿಗಳು ಯತಿಗಳು ಪರಮಾತ್ಮನ ಉಪಾಸನೆಯಲ್ಲಿ ಯಜ್ಞರೂಪನಾಗ ಅನುಷ್ಠಾನ ಮಾಡುವುದು, ಪರಮಾತ್ಮ ಯಜ್ಞರೂಪ ಅಂತ ತಿಳ್ಕೊಳ್ಳುವುದು, ವಿವಿಧವಾಗಿ ಯಜ್ಞ ರೀತಿಯಲ್ಲಿ ಪರಮಾತ್ಮನನ್ನು, ಇಲ್ಲಿ ಜ್ಞಾನ ಯಜ್ಞ ಅದು ಕೂಡ ಭಗವಂತನ ಒಂದು ರೂಪ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಈ ವಿಧವಾಗಿ ಚಿತ್ತ ಪ್ರಕಾರೇಣ ಬಹವಹಾವ ಬಹುಧಾವ, ಬಹವ ಅಂದ್ರೆ ಅನೇಕ ಮಂದಿ ಬಹುಧಾ ಅನೇಕ ರೀತಿಗಳಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಏಕತ್ವ ಪೃಥಕ್ತ್ವ ಅನ್ನುವುದಕ್ಕೆ ತಾತ್ಪರ್ಯದಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ. ಏಕಮೂರ್ತಿ ಏಕತ್ವೇನ ಅಂತ ಹೇಳಿದ್ರೆ ನಾರಾಯಣ ಅನ್ನುವ ಒಂದು ರೂಪ ಅಂತ ತಿಳ್ಕೊಳ್ಳುವುದು. ಸೊ ನಾರಾಯಣ ಒಂದು ರೂಪ, ಅದು ಒಂದು ಏಕರೂಪ. ಬಹುತ್ವ ರೂಪ ಅಂದ್ರೆ ಚತುರ್ಮೂರ್ತಿಗಳು, ಏಕಮೂರ್ತಿ ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಕ ದ್ವಾದಶಾದಿ ಪ್ರಭೇದೋವಾ ಪೂಜ್ಯತೆ ಸಜ್ಜನೈಹಿ ಹರಿಹಿ ಇತಿ ಚ ಅಂತ ಹೇಳಿ ಇದು ಕೂಡ ಸುಜಾತಿಯಿಂದ ಹೇಳಿದಂತಹ ಮಾತು. ಏನಂತ ಹೇಳಿದರೆ ಅವನು ಏಕಮೂರ್ತಿ ಚತುರ್ಮೂರ್ತಿ ಅಥವಾ ಪಂಚಮೂರ್ತಿ ಅಂಥೇಳಿ ದ್ವಾದಶಾದಿ ಪ್ರಭೇದ ಇದು ಭವಿಷ್ಯತ್ ಪರ್ವದಿಂದ ಹೇಳಿದಂತಹ ಮಾತು. ಸೊ ಅದೇನಂತ ಹೇಳಿದರೆ ಭಗವಂತ ಏಕಮೂರ್ತಿ ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಕ. ಏಕಮೂರ್ತಿ ನಾರಾಯಣ, ಚತುರ್ಮೂರ್ತಿ ಅಂತ ಹೇಳಿದ್ರೆ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತೇಳಿ. ಸೊ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇಲ್ಲ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಚತುರ್ಮೂರ್ತಿಗಳ ರೂಪ, ಇಲ್ಲ ಅಂದ್ರೆ ಪಂಚಮೂರ್ತಿಗಳ ರೂಪ. ನಾರಾಯಣ ಸೇರಿಸಿಕೊಂಡ್ರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಇಲ್ಲ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನುವ ಪಂಚಮೂರ್ತಿಯ ರೂಪ, ಇಲ್ಲ ಅಂದ್ರೆ ದ್ವಾದಶ ಆದಿ ಪ್ರಭೇದ ವ್ಯಾಪೃತ ರೂಪಗಳು ತಗೊಂಡ್ರೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಹೇಳಿ ದಾಮೋದರನವರೆಗೂ ಒಂದು ರೂಪ, ಅದಾದ ಮೇಲೆ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಿ ಇದು ಶ್ರೀಕೃಷ್ಣನವರೆಗೂ ಇರುವ ಇನ್ನೊಂದು 12 ರೂಪಗಳು. ಹೀಗೆ 12 ರೂಪಗಳಿಂದ ನೋಡುವುದು, ಇಲ್ಲ 24 ರೂಪಗಳು, ಚತುರ್ವಿಂಶತಿ ರೂಪಗಳು, ದ್ವಾದಶ ದ್ವಾದಶ ರೂಪಗಳು, ಇಲ್ಲ ಚತುರ್ವಿಂಶತಿ ರೂಪಗಳು, 24 ರೂಪಗಳು. ಹೀಗೆ ಭಗವಂತ ಅನೇಕ ರೀತಿಗಳಲ್ಲಿ ವಾ ಪೂಜ್ಯತೆ ಸಜ್ಜನೈ ಹರಿಹಿ, ಅವನು ಪೂಜಿಸಲ್ಪಡುತ್ತಾನೆ, ಹರಿಯ ನಾರಾಯಣ ಸಜ್ಜನರಿಂದ ಪೂಜಿಸಲ್ಪಡುತ್ತಾನೆ ಅಂತೇಳಿ ವಾ ಪೂಜ್ಯತೋ ಸಜ್ಜನೈ ಹರಿಹಿ ಇತಿ ಚ ಅಂತೇಳಿ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಬಹುವಿಧ ಅನ್ನುವುದಕ್ಕೂ, ಏಕತ್ವ ಬಹುತ್ವ ಅನ್ನುವುದಕ್ಕೂ, ಅದಕ್ಕೆ ಪೃಥಕ್ತ್ವ ಅನ್ನುವುದಕ್ಕೂ ವ್ಯಾಖ್ಯಾನಗಳನ್ನು ಆ ವಿಧವಾದ ತಾತ್ಪರ್ಯ ಭಾಷ್ಯದಲ್ಲಿ ಭಗವಂತ ಎಲ್ಲ ವಸ್ತುಗಳಲ್ಲಿ ಇರುವವನು, ಅವನೇ ಸರ್ವೋತ್ತಮ, ಅವನೊಬ್ಬನೇ ಆಗಿದೆ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವ, ಎಲ್ಲ ರೂಪಗಳಲ್ಲೂ ಇದ್ದಾನೆ. ಇನ್ನೊಂದು ಏಕಮೂರ್ತಿ ಅಂದ್ರೆ ನಾರಾಯಣ ಅಂತ ಹೇಳಿ ಹೀಗೆ ಭಗವಂತನ ರೂಪಗಳನ್ನು ಚಿಂತನೆ ಮಾಡುವುದು, ಇದು ಇನ್ನೊಂದು. ಸೊ ಈ ಎರಡು ಕರೆಕ್ಟ್, ಯಾಕಂದ್ರೆ ಎರಡು ವಿಧವಾಗಿ ನೋಡು, ಟೂ ಡಿಫರೆಂಟ್ ವೇಸ್ ಆಫ್ ಲುಕಿಂಗ್ ಇಟ್. ಸೊ ಅದನ್ನು ಹೇಳಿದಾದ ಮೇಲೆ 15 ಪದ್ಯ ಆದ ಮೇಲೆ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ಅವನನ್ನು ಉಪಾಸನೆ ಮಾಡುವವರು ಇನ್ನು ಅಲ್ಲಿ ಬ್ರಹ್ಮಾರ್ಪಣ ಅನ್ನುವುದರಲ್ಲಿ ಹೇಳಿದ ರೀತಿಯಲ್ಲಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಹಂ ಕ್ರತುರಹಂ ಯಜ್ಞ ಸ್ವಧಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾದ್ಯಂ ಅಹಂ ಅಗ್ನಿರಹಂ ಹುತಂ ಅಂತ ಹೇಳಿ ಭಗವಂತ ಅವನೇ ಕ್ರತುವು ಆಗಿದ್ದಾನೆ, ಅವನೇ ಯಜ್ಞ ಆಗಿದ್ದಾನೆ, ಅವನೇ ಸ್ವಧ ಆಗಿದ್ದಾನೆ. ಏನು ಅಂತ ಹೇಳಿದ್ರೆ ಇಲ್ಲಿ ಯಜ್ಞಗಳಲ್ಲಿ ಅನೇಕ ಕ್ರಿಯೆಗಳು ನಡೆಯುತ್ತೆ. ಮೊದಲು ದೀಕ್ಷೆ, ಯಜ್ಞ ಶುರು ಮಾಡಲಿಕ್ಕೆ ಮುಂಚೆ ದೀಕ್ಷೆ, ನಾನು ಯಜ್ಞ ಮಾಡುವುದಕ್ಕೆ ಹೋಗ್ತೇನೆ, ದೀಕ್ಷೆಯನ್ನು ಪಡಿತಾರೆ. ಸೊ ಮಾಡುವುದಕ್ಕೆ ಶುರು ಮಾಡಲಿಕ್ಕೆ ಮುಂಚೆ ದೀಕ್ಷೆ ತಗೊಳ್ತಾರೆ. ದೀಕ್ಷೆ ತಗೊಂಡ ಮೇಲೆ ಯಜ್ಞದದ್ದು ಒಂದೊಂದು ಆಹುತಿಗಳನ್ನು ಹಾಕುವುದು, ಹೋಮಾದಿಗಳನ್ನು ಮಾಡುವುದು, ಮಂತ್ರಗಳನ್ನು ಬೆಂಕಿ ಹಚ್ಚುವುದು, ಮಂತ್ರಗಳನ್ನು ಹೇಳುವುದು, ಅದರಲ್ಲಿ ಒಂದೊಂದು ಸಾರಿ ಆಹುತಿ, ಒಂದೊಂದು ಸಾರಿ ಆಹುತಿ ಆಗುವುದು ಒಂದೊಂದು ಕ್ರಿಯೆ. ಹೀಗೆ ಅನೇಕ ಕ್ರಿಯೆಗಳೆಲ್ಲ ಆದಮೇಲೆ ಯಜ್ಞ ಮುಗಿದ ಮೇಲೆ ಅವಭೃತ ಸ್ನಾನ ಅಂತ ಮಾಡುವುದು, ಇವೆಲ್ಲವೂ ಕೂಡ. ಸೊ ಅಂದ್ರೆ ಯಜ್ಞ ದೀಕ್ಷೆಯನ್ನು ಮೊದಲು ಇಟ್ಟುಕೊಂಡು ಅವಭೃತ ಸ್ನಾನದವರೆಗೂ ಎಲ್ಲ ಯಜ್ಞ ಕ್ರಿಯೆಗಳವನೇ ಆಗಿದ್ದಾನೆ. ಅದಕ್ಕೆ ಅಹಂ ಕ್ರತುಹು ಅಹಂ ಯಜ್ಞ, ನಾನೇ ಕ್ರತುವು, ನಾನೇ ಯಜ್ಞ ಆಗಿದ್ದೀನಿ ಅಂತೇಳಿ ಯಜ್ಞದಲ್ಲಿ ಪ್ರಧಾನವಾದಂತಹ ಸ್ವಧ, ಸ್ವಧ ಅಂದ್ರೆ ಹವಿಸ್ಸನ್ನು ಅರ್ಪಿಸುವ ಕ್ರಿಯೆ, ಹವಿಸ್ಸು ಹಾಕುವ ಕ್ರಿಯೆ, ಅದು ನಾನೇ ಆಗಿದ್ದೀನಿ ಅಂತ ಹೇಳಿದಾಗ ನಮಗೊಂದು ಸಂಶಯ ಬರುತ್ತೆ. ಏನಿದೆ ಯಜ್ಞ ಕ್ರಿಯೆಗಳು ಅಂತ ಹೇಳಿದರೆ ಅವೆಲ್ಲ ಜಡ ಕ್ರಿಯೆ ಅನ್ನೋದು ಜಡ, ಭಗವಂತ ಚೇತನ. ಭಗವಂತ ನಾನೇ ಈ ಎಲ್ಲ ಕ್ರಿಯೆಗಳಾಗಿದ್ದೀನಿ ಅಂದ್ರೆ ಅವನು ಜಡ ಆಗುವುದು ಹೇಗೆ ಸಾಧ್ಯ? ಸೊ ಅವನು ಭಗವಂತ ಎಲ್ಲ ಕಡೆ ಇದ್ದಾನೆ. ಅವನು ಹೇಳುವಾಗ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದಂತೆ, ಅವನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿ ಎಲ್ಲದ ಒಳಗೆ ಅವನಿದ್ದಾನೆ ಅಂತೇಳಿ. ಹಾಗೆ ಯಜ್ಞ ಕ್ರಿಯೆಗಳೆಲ್ಲ ಅವನಾಗಿದ್ದಾನೆ ಅಂದ್ರೆ ಅವನು ಜಡವಾಗಿದ್ದಾನಂತಲ್ಲ, ಆ ಜಡವಾದ ಪ್ರತಿಯೊಂದು ಕ್ರಿಯೆದ ಒಳಗೂ ಅವನಿದ್ದಾನೆ. ಹೇಗಾದರೆ ಮುಂಚೆ ನಾವು ನೋಡಿದಂತೆ ಭಗವಂತನ ಎಲ್ಲದರೊಳಗಿದ್ದರೆ ಅವುಗಳ ಒಳಗೆ ಆಯಾ ಹೆಸರುಗಳಿಂದ ಆಯಾ ರೂಪಗಳಿಂದ ಇದ್ದ ಅವುಗಳಿಗೆ ಅಸ್ತಿತ್ವ ಕೊಡ್ತಾನೆ. ಹಾಗೆ ಈ ಯಜ್ಞ ಕ್ರಿಯೆಗಳು ನಡೆಯಬೇಕಂದ್ರೆ ಅವನು ಬಯಸಿದರೆ ನಡೆಯುತ್ತೆ. ಅದರಿಂದ ಯಜ್ಞಕ್ರಿಯೆಗಳ ಒಳಗೆ ಆ ಹೆಸರುಗಳಿಂದ ಅವನಿದ್ದಾನೆ. ಅಂದ್ರೆ ನಾಟ್ ಓನ್ಲಿ ಹಿಸ್ ಪ್ರೆಸೆಂಟ್ ಇನ್ ಆಬ್ಜೆಕ್ಟ್, ಹಿಸ್ ಪ್ರೆಸೆಂಟ್ ಇನ್ ಆಕ್ಷನ್ಸ್ ಆಲ್ಸೋ. ಪ್ರತಿ ಒಂದು ಕ್ರಿಯೆ ಒಳಗೆ, ಪ್ರಕ್ರಿಯೆ ಒಳಗೆ, ಪ್ರತಿಯೊಂದರ ಒಳಗೂ ಅವನು ವ್ಯಾಪಿಸಿ ಇದ್ದು ಆ ಕ್ರಿಯೆಗಳಿಗೆ ಅಸ್ತಿತ್ವ ಕೊಡ್ತಾನೆ, ಹೆಸರು ಕೊಡ್ತಾನೆ. ನಾಟ್ ಓನ್ಲಿ ಅಸ್ತಿತ್ವ, ಅವನಿಂದ ಕ್ರಿಯೆಗಳಿಗೆ ಹೆಸರು ಇರುತ್ತೆ, ಆ ಕ್ರಿಯೆಗಳ ಹೆಸರು ಅವನಿಗೆ ಬರ್ತಾ ಇಲ್ಲ. ಅವನು ಮೊದಲೇ ಅವನಿಗೆ ಆ ಎಲ್ಲ ಹೆಸರುಗಳಿದೆ, ಅವನು ಆ ಕ್ರಿಯೆಗಳಿಗೆ ಆಯಾ ಹೆಸರುಗಳನ್ನು ಕೊಡ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ದೆಮ್ ದ ನೇಮ್, ಹಿ ಈಸ್ ಗಿವಿಂಗ್ ದೆಮ್ ಎವ್ರಿಥಿಂಗ್. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಕ್ರಿಯೆ ನಾನೇ ಆಗಿದ್ದೀನಿ. ಅಷ್ಟೇ ಅಲ್ಲದೆ ಅಹಂ ಔಷಧಂ ಮಂತ್ರೋಹ ಅಹಂ, ಅಹಮೇವ ಆದ್ಯಂ ಪಿತೃಗಳಿಗೆ ತರ್ಪಣ ಕೊಡುವಂತಹ ತರ್ಪಣಾದಿ ಕ್ರಿಯೆಗಳ ನಾನೇ ಆಗಿದ್ದೀನಿ ಅಂತಾನೆ. ಹವಿಸ್ಸು ಮಂತ್ರ ಸ್ವಧ, ಅದೇ ಸ್ವಧ ಅಂದ್ರೆ ಪಿತೃಗಳಿಗೆ ನೀಡುವ ತರ್ಪಣಾದಿಗಳ ಕ್ರಿಯೆ. ಸೊ ಅವುಗಳು ತಾನೇ ಆಗಿದ್ದೀನಿ ಅಂತ ಹೇಳಿ ಅಹಂ ಔಷಧಂ, ಅವನು ಔಷಧ ಆಗಿದ್ದಾನೆ ಅಂತ ಹೇಳಿದರೆ, ಹವಿಸ್ಸು ಔಷಧ ಅಂತ ಹೇಳಿದರೆ ಒಂದು ಮೆಡಿಸಿನ್ಸ್ ಅವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಔಷಧ ಅಂದ್ರೆ ಔಷಧಿಗಳು, ನಾನಾ ಮುಲ್ಕಿಗಳು ಬರುವಂತಹದ್ದು, ಅದು ಅರ್ಪಣೆ ಮಾಡಿದ ಅವುಗಳ ಒಳಗೆ ಅವನಿದ್ದಾನೆ. ಸೊ ಯಜ್ಞದ ಒಳಗೆ ಹಾಕುವ ಹವಿಸ್ಸುಗೆ ಅದು ಅವನೇ ಆಗಿದ್ದಾನೆ. ಈ ಕಾರಣದಿಂದ ಅವನು ಮಂತ್ರ ಅವನೇ ಆಗಿದ್ದಾನೆ. ಸೊ ಮಂತ್ರ ಆದ್ಯ ಅಂದ್ರೆ ತುಪ್ಪ, ಅದರ ಒಳಗೆ ಹಾಕುವ ತುಪ್ಪ ಅವನೇ. ಸೊ ಮಂತ್ರ ಅಹಂ, ಅಹಮೇವ ಆದ್ಯಂ, ಅಹಂ ಅಗ್ನಿ, ಅಹಂ ಉತ್ತಮ. ಅವನು ಆದ್ಯ ಅಂದ್ರೆ ತುಪ್ಪ, ಅವನೇ ಅಗ್ನಿ ಆಗಿದ್ದಾನೆ, ಅವನೇ ಹೋಮ, ಅವನೇ ಹವಿಸ್ಸು, ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವುಗಳಲ್ಲಿದ್ದು ಅವುಗಳಿಗೆ ನಿಯಾಮಕ ಭೋಕ್ತ ಅವನೇ ಆಗಿದ್ದಾನೆ. ಸೊ ಅವುಗಳನ್ನ ನಿಯಮನ ಮಾಡುವವನು ಭೋಕ್ತನು ನಾನೇ ಆಗಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಅವುಗಳನ್ನು ಭೋಗಿಸುವವನು ಅವನೇ. ಅಂದ್ರೆ ಭೋಗಿಸುವವರು ಬೇರೆ ಬೇರೆ, ಅವರು ಭೋಕ್ತರಿದ್ದಾರೆ, ದೇವತೆಗಳಿದ್ದಾರಲ್ವ, ಅವರು ಭೋಕ್ತರಲ್ಲವಾ ಅಂದ್ರೆ ಆ ದೇವತೆಗಳ ಒಳಗೆ ತಾನೇ ಅಂತರ್ಯಾಮಿಯಾಗಿದ್ದು ಅವುಗಳನ್ನು ಮುಖ್ಯತಃ ಭೋಗಿಸುವವನವನೇ ಆಗಿದ್ದಾನೆ. ಆದ್ದರಿಂದ ಅವುಗಳ ಹೆಸರು ಮೂಲತಃ ಭಗವಂತನದೇ ಆಗಿದೆ, ಹೆಸರುಗಳು ಅವುಗಳಿಗೆ ಕೊಟ್ಟವನವನೇ ಆಗಿದ್ದಾನೆ ಅಂತ ಹೇಳಿ ಈ ವಿಧವಾಗಿ ಭಗವಂತನೇ ಎಲ್ಲವೂ ತಾನೇ ಆಗಿದ್ದೀನಿ. ಸೊ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ಉಪನಿಷತ್ ವಾಕ್ಯ ಯಾವುದಿದೋ ಅದರ ವಿಸ್ತಾರವೇ ಇದೆಲ್ಲ ಆಗಿದೆ. ದಿಸ್ ಇಸ್ ಲೈಕ್ ಎಕ್ಸ್ಪ್ಯಾನ್ಷನ್ ಆಫ್ ಆಲ್ ದಟ್. ಆ ಉಪನಿಷತ್ ವಾಕ್ಯ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವಿದೆಲ್ಲ ನೋಡಬಹುದು. ಅಹಂ ಕ್ರತು, ಅಹಂ ಕ್ರತು, ಅಹಂ ಯಜ್ಞ, ಸದಾಹಂ, ಅಹಂ ಔಷಧಂ, ಮಂತ್ರೋಹಂ, ಅಹಮೇವಾದ್ಯಂ, ಅಹಂ ಅಗ್ನಿರ್, ಅಹಂ ಹುತಂ ಅಂತೇಳಿ 14ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 17ನೇ ಪದ್ಯದಲ್ಲಿ ಇನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಪಿತಾಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಂ ಓಂಕಾರ ದುಃಖಾಮ ಯದುರೇವಚ. ಸೊ ಇನ್ನು ತಾನೇನೇ ಆಗಿದ್ದೀನಿ, ಈ ಜಗತ್ತಿನ ತಂದೆ ನಾನೇ, ತಾಯಿ ನಾನೇ, ಪೋಷಕನು ನಾನೇ. ಸೊ ಜಗತ ಪಿತಾ ಮಾತಾ ಧಾತಾ ಪಿತಾಮಹ. ಸೊ ಪಿತಾಮಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಪಿತಾಮಹ. ಸೊ ಅವ ಚತುರ್ಮುಖ ಬ್ರಹ್ಮದೇವರ ಒಳಗೆ ಪಿತಾಮಹ ಅನ್ನುವ ಹೆಸರಿನಲ್ಲಿ ಭಗವಂತ ಇದ್ದಾನೆ. ಎಲ್ಲದರಕ್ಕೆ ಪೋಷಣ ಮಾಡುವನು, ಧಾತ ಧಾರಣೆ ಮಾಡುವವನು, ಪೋಷಕನು ತಾನೇ ಆಗಿದ್ದಾನೆ. ಸೊ ಪೂಜ್ಯನು ಪಿತಾಮಹ ಅಂತ ಹೇಳಿದ್ರೆ ಪೂಜ್ಯತ್ವ ಇರುವಂತಹದ್ದು, ಅದರಿಂದ ಪೂಜ್ಯನು ತಾನೇ ಆಗಿದ್ದೀನಿ ಅಂತೇಳಿ. ವೇದ್ಯಂ ಜ್ಞೇಯ ವಸ್ತು, ವೇದ್ಯಂ ತಿಳಿಯಲ್ಪಡಬಹುದು, ಯಾವುದು ತಿಳಿಯಲ್ಪಡಬೇಕೋ ಜ್ಞೇಯವಾಗಿದೋ, ವಾಟ್ ದಟ್ ವಿಚ್ ಇಸ್ ಟು ಬಿ ನೋನ್, ಅದು ತಾನೇ ಆಗಿದ್ದೀನಿ. ವೇದ್ಯಂ ಜ್ಞೇಯಂ ಅನ್ನುವ ಅರ್ಥ ಪವಿತ್ರಂ ಓಂಕಾರ, ಪವಿತ್ರ ವಸ್ತು, ಪ್ರತಿಯೊಂದು ಪವಿತ್ರ ವಸ್ತುವು ನಾನೇ ಆಗಿದ್ದೀನಿ. ಸೊ ಜ್ಞೇಯವು ಜ್ಞೇಯವೆನಿಸುವುದು, ಪವಿತ್ರವು ಪವಿತ್ರವೆನಿಸುವುದು, ಆ ಪವಿತ್ರವಾದ ಪವಿತ್ರ ಅನ್ನುವ ಹೆಸರು ಭಗವಂತ. ಒಂದು ವಸ್ತು ಪವಿತ್ರವಾಗಿದೆ ಅಂತ ಹೇಳಿ ಗಂಗಾ ಪವಿತ್ರವಾಗಿದ್ದಾಳೆ, ಆ ಗಂಗೆಯ ಒಳಗೆ ಗಂಗೆ ಎನ್ನುವ ರೂಪದಲ್ಲಿ ಭಗವಂತ ಇದ್ದ ಹೆಸರಿನಲ್ಲಿ ಇದ್ದಾನೆ ಭಗವಂತ. ಪವಿತ್ರ ಗಂಗೆ ಪವಿತ್ರವಾಗಿದೆ, ಅಪ್ಪ ಆ ಗಂಗೆಯಲ್ಲಿ ಇರುವ ಪವಿತ್ರತೆ ಯಾವುದಿದೋ ಆ ಪವಿತ್ರತೆ ಒಳಗೆ ಪವಿತ್ರ ಅನ್ನುವ ಹೆಸರಿನಲ್ಲಿ ಭಗವಂತ ಇದ್ದಾನೆ. ಅಂದ್ರೆ ಅನೇಕ ರೂಪಗಳು ಗಂಗೆಯಲ್ಲಿ ಗಂಗೆಯ ರೂಪದಿಂದ, ಆ ಗಂಗೆಗೆ ಇರುವ ಪವಿತ್ರತೆ ಯಾವುದು, ಆ ಪವಿತ್ರತೆಯಲ್ಲಿ ಪವಿತ್ರ ಅನ್ನೋ ರೂಪದಿಂದ ಭಗವಂತ ಇದ್ದಾನೆ. ಹೀಗೆ ಪವಿತ್ರತೆಗೆ ಪವಿತ್ರ ಅನ್ನೋ ಹೆಸರು ಕೊಡ್ತಾನೆ, ಜ್ಞೇಯವಾದ ವಸ್ತುವಿಗೆ ಜ್ಞೇಯ ಅನ್ನುವ ಹೆಸರು ಕೊಡ್ತಾನೆ. ಹೀಗೆ ಭಗವಂತನೇ ಎಲ್ಲವೂ ಆಗಿದ್ದೀನಿ, ಆಯಾ ವಸ್ತುಗಳ ಒಳಗೆ ಅಂತರ್ಯಾಮಿಯಾಗಿದ್ದು ಆ ಹೆಸರುಗಳಿಂದ ಭಗವಂತನ ತಿಳಿತಾರೆ. ಆದ್ರೆ ಭಗವಂತನೇ ಆ ಹೆಸರುಗಳನ್ನು ಅವುಗಳಿಗೆ ಕೊಟ್ಟವನು, ಅವುಗಳಿಗೆ ಆ ಭಗವಂತನಿಂದ ಅವುಗಳಿಗೆ ಆ ಹೆಸರು ಬಂತೆ ಹೊತ್ತು ಅವುಗಳಿಂದ ಭಗವಂತನಿಗೆ ಆ ಹೆಸರು ಬಂದಿಲ್ಲ. ಸೊ ಈ ವಿಧವಾಗಿ ಅವನೇ ಪಿತಾಮಹನಾಗಿದ್ದಾನೆ, ವೇದ್ಯನಾಗಿದ್ದಾನೆ, ಪವಿತ್ರಂ ಓಂಕಾರ ಅವನೇ ಓಂಕಾರ ಪ್ರಣವ ಸ್ವರೂಪನಾಗಿದ್ದಾನೆ, ಋಕ್ ಸಾಮ ಯಜುರೇವಚ. ಓಂಕಾರ ಋಕ್ ಸಾಮ ಯಜುರ್ವೇದ ಇವುಗಳಿಗೆ ಹೆಸರು ಒಳಗೆ ಅಂತರ್ಯಾಮಿಯಾಗಿರುವುದು ಮಾತ್ರವಲ್ಲದೆ ಅವುಗಳಿಂದ ಪ್ರತಿಪಾದ್ಯನಾಗಿರುವುದು. ಆಯಾ ವೇದಗಳು ಅವನಿಂದ ಆ ಹೆಸರವನ್ನು ಪಡೆದಿದೆ. ಅಂದ್ರೆ ಅವನು ವೇದ ರೂಪಕನಾಗಿದ್ದಾನೆ, ಆ ವೇದಗಳ ಹೆಸರಿನಲ್ಲಿ ಅವನಿದ್ದಾನೆ. ಅವನು ಆ ವೇದಗಳ ಒಳಗೆ ಪ್ರವೇಶ ಮಾಡಿ ಅವನು ನಿತ್ಯನಾದ ಭಗವಂತನ ಆ ವೇದಗಳಲ್ಲಿ ಒಳಗೆ ಪ್ರವೇಶ ಮಾಡಿ ಅವುಗಳಿಗೆ ನಿತ್ಯತ್ವವನ್ನು ಕೊಟ್ಟು ಪ್ರವೇಶ ಮಾಡಿ ಅಂದ್ರೆ ಮತ್ತೆ ನಿತ್ಯತ್ವ ಬಂದಿಲ್ವಲ್ಲ, ಯಾವಾಗ ಪ್ರವೇಶ ಮಾಡಿದ ಅಂತ ಹೇಳಿ ಅವನು ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ, ಇನ್ನೊಂದು ರೂಪದಿಂದ ಅನಾದಿ ಕಾಲದಿಂದ ಹಾಗೆ ಇರ್ತಾನೆ. ಆದ್ದರಿಂದ ಪ್ರತಿಯೊಂದರ ಒಳಗೂ ಆಯಾ ಹೆಸರುಗಳಿಂದ ಭಗವಂತ ನೆಲೆಸಿದ್ದಾನೆ, ನೆಲೆಸಿದ್ದು ಆಯಾ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿದ್ದಾನೆ. ಮೂಲತಃ ಆ ಹೆಸರುಗಳು ಅವನದಾಗಿದೆ. ಓಂಕಾರ ಪ್ರಣವ ಅಂದ್ರೆ ಓಂಕಾರ, ರುಕ್ಕು ಸಾಮ ಯಜು ಎಲ್ಲವೂ ನಾನೇ ಆಗಿದ್ದೀನಿ. ಯಾಕಂದ್ರೆ ಅವುಗಳಿಗೆ ನಿಯಾಮಕನು, ಅವುಗಳಿಂದ ವೇದ್ಯನು, ಕಂಟ್ರೋಲಿಂಗ್ ದೆಮ್ ಅಂಡ್ ನೋನ್ ಬೈ ದೆಮ್, ನಾನೇ ಆಗಿದ್ದೀನಿ ಅಂತೇಳಿ ಅವುಗಳ ಹೆಸರುಗಳು ಮೂಲತಃ ನನ್ನದು, ನನ್ನಿಂದ ಅವುಗಳಿಗೆ ಬಂದಿದೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಜ್ಞಾತಂ ವಿಜ್ಞಾನಂ ಆಹ, ಮುಂಚೆನೆ ಹೇಳಿದ ಜ್ಞಾನ ವಿಜ್ಞಾನ ಸಹಿತವಾದ ವಿಷಯಗಳನ್ನ ತಿಳಿಸಿಕೊಡ್ತೀನಿ. ಜ್ಞಾನದ್ದೆಲ್ಲ ಹೇಳಿದ್ದಿರಲಿ ವಿಜ್ಞಾನ, ಇಲ್ಲಿ ಕೆಲವು ಶ್ಲೋಕಗಳಿಂದ ಬರುವಂತಹದ್ದು ಇದೆಲ್ಲ ವಿಜ್ಞಾನ. ಸೊ ನಾವು 15, 16, 17 ಇಲ್ಲಿಂದ ಬರುವಂತಹದ್ದು ಜ್ಞಾನ ಯಜ್ಞನ ಅಂತ ಅಲ್ಲಿಂದ ಶುರು ಆಗಿದ್ದು ಇವೆಲ್ಲ ಕೂಡ ವಿಜ್ಞಾನ. ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ ಕೊಡುತ್ತೆ. ವಿಶೇಷವಾದ ಜ್ಞಾನ ಅಂದರೆ ಏನು? ಅವನ ಸರ್ವ ಶಬ್ದ ವಾಚ್ಯತ್ವ, ಸರ್ವೋತ್ಕೃಷ್ಟತ್ವ, ಸರ್ವ ವಸ್ತುಗಳಿಗೆ ಅವನಿಂದ ಅವ ಹೆಸರು ಬರುವುದು, ಅಸ್ತಿತ್ವ ಬರುವುದು ಎಲ್ಲವೂ ಇವೆಲ್ಲವೂ ಕೂಡ ವಿಜ್ಞಾನವಾಗಿದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಪ್ರತಿಜ್ಞಾತ ಪ್ರತಿಜ್ಞೆ ಮಾಡಲ್ಪಟ್ಟೆ, ಹಿಂದೆ ಹೇಳುವೆನೆ ಅಂತ ಹೇಳಿದ್ದಾನೆ, ಐ ವಿಲ್ ಟೆಲ್ ಯು ಅಂತ ಹೇಳಿದ್ದಾನೆ. ಹಾಗೆ ಪ್ರತಿಜ್ಞೆ ಮಾಡಿದ್ದನ್ನು ಭಗವಂತ ವಿಶೇಷ ಮಹಾತ್ಮೆಯನ್ನು ಇಲ್ಲಿ ಮುಂದೆ ತಿಳಿಸಿಕೊಡ್ತಾ ಇದ್ದಾನೆ. ಅಹಂ ಕ್ರತು ಇತ್ಯಾದಿನ ಕ್ರತವ ಅಗ್ನಿಷ್ಠೋಮಾದಯ, ಕ್ರತುಗಳು ಯಜ್ಞಗಳು. ಏನು ಕ್ರತು ಅಂದ್ರೆ ಯಜ್ಞ, ಕೆಲವು ಸಂದರ್ಭಗಳಲ್ಲಿ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾರೆ, ಆದ್ರೆ ಅವುಗಳಿಗೆ ಸ್ವಲ್ಪ ಬೇರೆ ಇದೆ. ಕ್ರತುಗಳಂದ್ರೆ ಅಗ್ನಿಷ್ಠೋಮಾದಿಗಳು ಯಾವುದು ಅವುಗಳಿಗೆ ಕ್ರತು ಅಂತ ಕರೀತಾರೆ. ಕೆಲವು ಟೈಪ್ ಆಫ್ ಯಜ್ಞ ಕಾಡು ಕ್ರತು. ಯಜ್ಞ ಅಂದ್ರೆ ದೇವತಾಮುದ್ದಿಶ್ಯ ದ್ರವ್ಯ ಪರಿತ್ಯಾಗ, ಯಜ್ಞ ಅಂದ್ರೆ ಹೋಮ ಹವಿಸ್ಸುಗಳನ್ನು ಹಾಕುವುದು. ಇದು ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯ ಪರಿತ್ಯಾಗ ಅಂದ್ರೆ ದ್ರವ್ಯವನ್ನು ಬಿಡುವುದಂದ್ರೆ ಏನು, ಬೆಂಕಿಯಲ್ಲಿ ಹಾಕ್ತೀವಿ ಅದನ್ನು ಬಿಟ್ಟಂಗಾಗತ್ತೆ. ಸೊ ಹೋಮಿಸುವುದಂದ್ರೆ ಅದಕ್ಕೆ ದೇವತಾಮುದ್ದಿಶ್ಯ ದ್ರವ್ಯ ಪರಿತ್ಯಾಗ ಯಜ್ಞ, ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯಗಳು ಅಂದ್ರೆ ತುಪ್ಪ ಈ ಹವಿಸು ಮುಂತಾದ ದ್ರವ್ಯಗಳನ್ನು ಪರಿತ್ಯಾಗ ಬಿಡುವುದಂದ್ರೆ ಬೆಂಕಿಯಲ್ಲಿ ಬಿಡುವುದು, ಅದೇ ಯಜ್ಞ ಅಂತೇಳಿ. ಅದಕ್ಕೆ ಉದ್ದಿಶ್ಯ ದೇವಾನ್ ದ್ರವ್ಯಾನಾಂ ತ್ಯಾಗೋ ಯಜ್ಞ ತೀರ್ಥ ಇತ್ಯಭಿಧಾನಾತ್. ಉದ್ದಿಶ್ಯ ದೇವಾನ್ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯಾನಾಂ ದ್ರವ್ಯಗಳನ್ನು ದ್ರವ್ಯಗಳ ತ್ಯಾಗ ಬಿಡುವುದನ್ನು ಯಜ್ಞ ಅಂತ ಕರೀತಾರೆ ಇತೀರ್ಥ ಅಂತೇಳಿ ಇತ್ಯಭಿಧಾನಾತ್. ಆದ್ದರಿಂದ ಎಲ್ಲ ಯಜ್ಞದ ಪ್ರಭೇದಗಳು ಪ್ರಕ್ರಿಯೆಗಳು ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿ ಭಗವಂತಲ್ಲಿ 17ನೇ ಪದ್ಯದಲ್ಲಿ ಹೇಳಿದ್ದಾನೆ. ಪಿತಾಹಮಸ್ತಿ ಜಗತೋ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಎದುರೇವಚ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 18ನೇ ಪದ್ಯದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಚರಣ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀದಮವೀಯಂ. ಇನ್ನು ಭಗವಂತ ಇದೆಲ್ಲವೂ ನಾನಾಗಿದ್ದೀನಿ ಅಂತ ಹೇಳ್ತಾ ಒಂದೊಂದು ಹೇಳ್ತಾ ಇದ್ದಾನೆ. ಗತಿ ಭರ್ತ ಪ್ರಭು ಸಾಕ್ಷಿ ಏನು ಇವುಗಳಿಗೆ ಹೆಸರು, ಎಲ್ಲ ಏನು ಗತಿ ಅಂದ್ರೆ ಅವನೇ ಗತಿ, ಎಲ್ಲರಿಗೂ ಅವನೇ ಗತಿ ಅಂದ್ರೆ ಹೀಸ್ ಅಲ್ಟಿಮೇಟ್. ಅವನನ್ನು ಬಿಟ್ಟು ಏನು ಹೋಗುವಂತಿಲ್ಲ, ಆದ್ರೆ ಅವನ ಎಲ್ಲರೂ ಅವನ ಹತ್ರ ಹೋಗ್ತಾರೆ. ಆದ್ರೆ ಅವನನ್ನು ಸರಿಯಾಗಿ ತಿಳ್ಕೊಂಡವರು ಅವನ ಹತ್ರ ಹೋಗುವಾಗ ಅವನನ್ನು ಪಡೆಯುತ್ತಾರೆ. ಅಂದ್ರೆ ಅವನ ಭಗವಂತ ಅನುಗ್ರಹ ಮಾಡಿದ ಆ ಮೋಕ್ಷ ಯಾವುದಿದೋ ಅದನ್ನು ಪಡೆಯಬೇಕೆಂದರೆ ಅವನ ಅನುಗ್ರಹವಾಗಬೇಕು. ಆದ್ದರಿಂದ ಅವನ ಅನುಗ್ರಹವಾಗಬೇಕು, ಅವನ ಅನುಗ್ರಹ ಆದ ಮೇಲೆ ಮೋಕ್ಷ ಬರುವುದಕ್ಕೆ ಜ್ಞಾನವನ್ನು ಪಡೆಯಬೇಕು. ಜ್ಞಾನವನ್ನು ಪಡೆಯಬೇಕಂದ್ರೆ ಜ್ಞೇಯ ವಸ್ತುಗಳ ತಿಳುವಳಿಕೆ ಬರಬೇಕು. ಯಾವ್ದು ತಿಳಿಬೇಕು? ಭಗವದ್ ರೂಪಗಳು ಅವೆಲ್ಲ ತಿಳಿಬೇಕು, ಅವುಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂದ್ರೆ ಅದು ಭಗವಂತನಿಂದಲೇ ಆಗತ್ತೆ. ಗತಿ ಅವನೇ ಗತಿ ಆಗಿದೆ ಅಂದ್ರೆ ಹೀಸ್ ಅಲ್ಟಿಮೇಟ್ ಅಂತ ಹೇಳೋದೊಂದು. ಗತಿ ಅಂದ್ರೆ ಜ್ಞಾನ ಅನ್ನೋ ಹೆಸರು, ಜ್ಞೇಯ ಅನ್ನೋ ಹೆಸರು. ಸೊ ಗತಿ ಅವನೇ ಆಗಿದೆ, ಜ್ಞೇಯ ತಿಳಿಯಲ್ಪಡುವವನವನೇ ಆಗಿದ್ದಾನೆ. ಭರ್ತ ಭರಿಸುವವನು ಪೋಷಕನು, ಅದು ಭರ್ತ ಅಂದ್ರೆ ಎಲ್ಲವನ್ನು ಪೋಷಿಸುತ್ತಾನೆ, ನರಿಶ್ ಮಾಡುವುದು ಅವನು ಭರ್ತ ಆಗಿದ್ದಾನೆ. ಪ್ರಭು ಸಮರ್ಥನಾದ ಸ್ವಾಮಿ ಪ್ರಭು ಅವನಾಗಿದ್ದಾನೆ. ಸಾಕ್ಷಿ ಸಾಕ್ಷಿ ಅಂದ್ರೆ ಎಲ್ಲವನ್ನೂ ಅವನೇ ನೋಡುದು. ಸಹಸ್ರಶೀಷ ಪುರುಷಃ ಸಹಸ್ರಾಕ್ಷಿ ಸಹಸ್ರ ಪಾತ್ರ ಸಹಸ್ರಾಕ್ಷಿ ಇದ್ದರಿಂದ ಅಂದ್ರೆ ಅನಂತ ಸಹಸ್ರ ಸಾವಿರ ಅಂತಲ್ಲ, ಅನಂತ ಅಕ್ಷಿಗಳಿದ್ದರಿಂದ ಅವನು ಸಾಕ್ಷಿ. ಸಾಕ್ಷಿ ಅಕ್ಷಿಗಳಿಂದ ಕೂಡಿದವನು, ಇಲ್ಲ ಸಾಕ್ಷಿ ಎಲ್ಲವನ್ನೂ ನೋಡುವವನು, ಎಲ್ಲದರ ವಿಟ್ನೆಸ್ ಆಫ್ ಎವ್ರಿಥಿಂಗ್, ಎಲ್ಲದರ ಸಾಕ್ಷಿ ಅವನೇ ಆಗಿದ್ದಾನೆ. ಆದ್ದರಿಂದ ಸಾಕ್ಷಿ, ನಿವಾಸ, ಅವನೆಲ್ಲರಿಗೂ ನಿವಾಸ ಸ್ಥಾನ, ಆಶ್ರಯ, ಆದ್ದರಿಂದ ಅವನೆಲ್ಲರ ನಿವಾಸ ಸ್ಥಾನ ಆಗಿದ್ದಾನೆ. ಶರಣಂ, ಅವನೇ ಶರಣು ನಮಗೆ, ಅವನೇ ರಕ್ಷಕ, ಅವನೇ ರಕ್ಷಕ. ಅವನು ಸುಹೃತ್ ಅಂದ್ರೆ ಉಪಕಾರ ಮಾಡುವ ಸುಹೃತ್, ಸ್ನೇಹಿತ ಉಪಕಾರ ಮಾಡುವ ಸ್ನೇಹಿತ, ಅವನನ್ನು ಸುಹೃತ್ ಅಂತ ಹೇಳ್ತಾರೆ. ಸುಹೃತ್ ಉಪಕಾರ ಮಾಡುವವನು. ಅದಾದ ಮೇಲೆ ಪ್ರಭವ, ಪ್ರಳಯ, ಸ್ಥಾನ, ನಿಧಾನ, ಬೀಜಾವಿ, ಅವನೇ ಎಲ್ಲ ನಾನೇ ಆಗಿದ್ದೀನಿ ಅಂತಾನೆ. ಪ್ರಭವ ಅಂದ್ರೆ ಏನು? ಪ್ರಕರ್ಷೇನ ಭವ ಆಗುವುದು ಅಂದ್ರೆ ಸೃಷ್ಟಿ, ಕ್ರಿಯೇಷನ್, ಅದು ಪ್ರಭವ. ಪ್ರಳಯ ಅಂತ ಹೇಳಿದರೆ ಅವನು ಪ್ರಳಯವನ್ನು ಮಾಡ್ತಾನೆ, ಅಂದ್ರೆ ಪ್ರಳ ಪ್ರಭವ ಸೃಷ್ಟಿಕರ್ತ, ಪ್ರಳಯ ಲಯಕರ್ತ ಇಲ್ಲ ಪ್ರಳಯಕರ್ತ. ಸ್ಥಾನಂ ಅಂದ್ರೆ ಸರ್ವ ಆಧಾರನಾದವನು, ಸ್ಥಾನವಾಗಿದ್ದಾನೆ, ಎಲ್ಲದಕ್ಕೂ ಆಧಾರವನ್ನು ಕೊಡ್ತಾನೆ. ನಿಧಾನಂ ಅಂದ್ರೆ ಲಯಕಾಲದಲ್ಲಿ ಎಲ್ಲವೂ ಬಂದು ಸೇರುವ ಸ್ಥಾನ ಯಾವುದು? ಅದು ನಿಧಾನಂ. ಲಯಕಾಲದಲ್ಲಿ ನನ್ನ ಬಂದು ಎಲ್ಲಿ ಸೇರುತ್ತೋ ಅದು ನಿಧಾನ. ನಿಧಾನ ಅಂತ ಹೇಳಿದ್ರೆ ಸ್ಲೋ ಅಂತಲ್ಲ, ನಿಧಾನ ಅಂದರೆ ಎಲ್ಲದಕ್ಕೆ ಮೂಲಭೂತವಾದ ಕೊನೆಗೊಂಡಿರುವಂತಹ ಸ್ಥಾನ, ಅಲ್ಲಿಗೆ ಹೋಗಿಲ್ಲ ಸೇರುತ್ತೆ, ಅದಕ್ಕೆ ಅದು ಒಂದು ಮುಖ್ಯವಾದ ಸ್ಥಾನ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಅದನ್ನು ಲಯಕಾಲದಲ್ಲಿ ಬಂದು ಸೇರುವ ಸ್ಥಾನ, ಅದಾದ ಮೇಲೆ ನಿಧಾನ, ಅದಾದ ಮೇಲೆ ಅಂದ್ರೆ ಕಾರ್ಯ ಪ್ರಪಂಚದ ಅಭಿವ್ಯಕ್ತಿ ಕಾರಣ ಆಗಿದ್ದು ಸ್ವತಃ ನಿರ್ವಿಕಾರನಾದವನು ಎಲ್ಲ ಅಂದ್ರೆ ಅವನು ಬೀಜಂ ಅವ್ಯಯಂ ಅಂತ ಹೇಳಿ, ಬೀಜ ಅವನೇ ಆಗಿದ್ದಾನೆ. ಅವ್ಯಯ ಬೀಜ ಅಂದ್ರೆ ಏನು? ಅವ್ಯಯ ಅಂದ್ರೆ ಬೀಜ ಅಂದ್ರೆ ಈ ದ ರೂಟ್ ಆಫ್ ಎವ್ರಿಥಿಂಗ್. ಅವ್ಯಯ ಅವನಿಗೆ ಯಾವ ನಾಶವೂ ಇಲ್ಲ, ಯಾವ ವಿಕಾರವೂ ಇಲ್ಲ, ಅವ್ಯಯ ಅವ್ಯಯ ಇಲ್ಲದವನು, ಸ್ವತಃ ನಿರ್ವಿಕಾರನಾಗಿದ್ದವನು. ಬೀಜ ಅಭಿವ್ಯಕ್ತಿ ಕಾರಣನಾಗಿದೆ, ಯಾವ್ದಾವ್ದು ಅಭಿವ್ಯಕ್ತವಾಗಬೇಕು ಅದಕ್ಕೆ ಬೀಜ ರೂಟ್ ಅವನೇ, ಅಂದ್ರೆ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ. ಈ ಅವನು ಇದು ಅಭಿವ್ಯಕ್ತವಾಗಬೇಕು ಅಭಿವ್ಯಕ್ತವಾಗತ್ತೆ, ತನ್ನ ರೂಪ ಅಭಿವ್ಯಕ್ತವಾಗಬೇಕು ಅಭಿವ್ಯಕ್ತವಾಗತ್ತೆ, ಒಂದು ವಸ್ತು ಅಭಿವ್ಯಕ್ತವಾಗಬೇಕಂದ್ರೆ ಅಭಿವ್ಯಕ್ತವಾಗತ್ತೆ, ಅವನು ಬಯಸಿದರೆ ಆಗತ್ತೆ. ಅದಕ್ಕೆ ಎಲ್ಲದಕ್ಕೂ ಅವನು ಬೀಜ, ಮೂಲ ಕಾರಣನಾಗಿದ್ದಾನೆ, ಅವನು ಮೂಲ ಕಾರಣ ಅಂತ ಇವರಕ್ಕೆ. ಸೊ ಹೀಗೆ ಅವನಿದ್ದಾನೆ ಅಂತ ಹೇಳಿ ಕಾರ್ಯ ಪ್ರಪಂಚದಲ್ಲಿ ಅವನು ಅನೇಕ ರೀತಿಗಳಲ್ಲಿ ಅನೇಕ ರೂಪಗಳಲ್ಲಿ ಅವನಿದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಗತಿರ್ಭರ್ತ, ಪ್ರಭು, ಸಾಕ್ಷಿ, ನಿವಾಸ, ಶರಣಂ, ಸುಹೃತ್, ಪ್ರಭವ, ಪ್ರಳಯ, ಸ್ಥಾನಂ, ನಿಧಾನಂ, ಬೀಜಮವ್ಯಂ ಅನ್ನುವುದನ್ನು ಇದು 18ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಭಾಷ್ಯದಲ್ಲಿ ಏನ್ ಹೇಳಿದ್ದಾರೆ ಅನ್ನುವುದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶಿಕ್ಷಣಾರ್ಥಮಸ್ತು. ಕಾಯಿನ ವಾಸ ಮನಸ್ಸೇವ ಬುದ್ಧಾತ್ಮನ ಸುಭಾವಂ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಂಪ್ರಾಂತ. ಶಿಕ್ಷಣಾರ್ಥಮಸ್ತು. ಒಂದು ಪ್ರಶ್ನೆಗಳಿದ್ರೆ ಕೇಳಬಹುದು.